சர்வேந்திரிய பிரேரகேண ஸ்ரீ பிராணபதி நேரிதா யத ஓஷமஹம் தேன பிரியதாம் கமலா.
அன்யாம்யஹஸ்தகரணஸ்ரவணத்வாதி பிராணான் நமோ பகவதே புருஷாய துஷ்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. வசது ஸ்ரீமத் ஆனந்த தீர்த்தேந்திர்னோ ஹிருதம்பரே யத்வசந்திரிகா ஸ்வாந்த சந்தாபம் முனிகிருந்ததி சர்வோத்தபோ விஷ்ணு ரதோரமாச்ச ப்ரஹ்மாச்ச வாயுச்ச ததீய பத்ன்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி தர்மக்ஷேத்ரே குருக்ஷேத்ரே சமவேதாயுத்ஸவஹ மாமகாஹ பாண்டவாஶ்சைவ கிம குருவத சஞ்சயா. தேவம் நாராயணம் நத்வா சர்வ தோஷ விவர்ஜிதம் பரிபூர்ணம் குருமுஸ்யாம் கீதார்த்தம் வச்சாமி தேசதஹ. குணகண நிலயம் பதிம் ரமாயாஹ ஜகதஹ தஹனஞ்ச வாசவீ சூனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே. லக்ஷ்மீ நாராயணம் நத்வா பூர்ணபோதான் குருனபி குருமஸ்ரீ கிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாக பகவத்கீதையிலே 18 ಅಧ್ಯಾಯದಲ್ಲಿ ಭಗವಂತ ಅರ್ಜುನನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಸನ್ಯಾಸ ಮತ್ತು ತ್ಯಾಗಗಳ ಸ್ವರೂಪವನ್ನು ನಾನು ತಿಳಿಯಬೇಕಾಗಿದೆ, ಅದನ್ನು ತಿಳಿಸಿಕೊಡುವಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಅದನ್ನು ವಿವರಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಕಾಮ್ಯಕರ್ಮಗಳನ್ನು ಸಂಪೂರ್ಣವಾಗಿ ಬಿಟ್ಟೇ ಬಿಡು, ಅಂದರೆ ಫಲದ ಆಸೆಯಿಂದ ಮಾಡ್ತಕ್ಕಂಥ ಕರ್ಮಗಳೆಲ್ಲ ಕಾಮ್ಯಕರ್ಮಗಳು, ಫಲದ ಆಸೆ ಇಲ್ಲದೇನೆ ಕೇವಲ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಕರ್ಮಗಳನ್ನು ನಿಷ್ಕಾಮ ಕರ್ಮಗಳು ಅಂತ ಕರೀತಾರೆ. ಅದರಲ್ಲಿ ಯಾವುದು ಕಾಮ್ಯಕರ್ಮಗಳೋ ಅದನ್ನು ಮಾಡಲಿಕ್ಕೆ ಹೋಗಬೇಕಾಗಿಲ್ಲ. ಯಾವುದು ನಿಷ್ಕಾಮ ಕರ್ಮವೋ ಅದನ್ನು ಮಾಡಬೇಕು. ಯಾವುದೇ ಕಾಮನೆಯನ್ನು ಅದಕ್ಕೆ ಅಂಟಿಸಿಕೊಳ್ಳಲಿಕ್ಕೆ ಹೋಗಬಾರದು. ಫಲಾಪೇಕ್ಷೆ ಬಂತು ಅಂದರೆ ಆ ಕರ್ಮ ಭಗವಂತನಿಗೆ ಪ್ರಿಯವಾಗೋದೇ ಇಲ್ಲ. ಮತ್ತೆ ಯಜ್ಞ ದಾನ ತಪಸ್ಸುಗಳನ್ನು ಎಂದೂ ಮನುಷ್ಯ ತ್ಯಾಗ ಮಾಡಲೇಬಾರದು. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ತ್ಯಾಗ ಮಾಡಿಬಿಟ್ರೆ ನಮ್ಮ ಪಾವಿತ್ರ್ಯವನ್ನು ಹೆಚ್ಚಿಸಿಕೊಡ್ತಕ್ಕಂಥ ಅವಕಾಶವೇ ತಪ್ಪಿ ಹೋಗೋದ್ರಿಂದ ಅವನೆಂದೂ ತ್ಯಾಗ ಮಾಡಬಾರದು ಅಂತ ಹೇಳಿದ್ದ. ಪ್ರತಿಯೊಬ್ಬರೂ ಸಹ ಅದನ್ನು ಯೋಚನೆ ಮಾಡಿದರೆ ಯಜ್ಞಾದಾನ ಮತ್ತು ತಪಸ್ ಈ ಮೂರನ್ನು ಮಾಡದೆ ನೀನು ಯಾವ ಕರ್ಮಗಳು ಮಾಡಿದರೂ ಸಹ ಅವು ಪೂರ್ಣ ಫಲದಾಯಕವಾಗತಕ್ಕಂಥ ಕರ್ಮಗಳಲ್ಲ, ಮಾಡಲೇಬೇಕಾದ ಕರ್ಮಗಳು ಅಂತ ಹೇಳಿದ್ದಾರೆ. ಆಗ ಬಂದ ಸಮಸ್ಯೆಗೆ ಉತ್ತರ ಕೊಟ್ಟು, ಎಲ್ಲರೂ ಯಜ್ಞ ಮಾಡಲಿಕ್ಕೆ ಸಾಧ್ಯನೋ, ಎಲ್ಲರೂ ದಾನ ಮಾಡಲಿಕ್ಕೆ ಬರುತ್ತೋ ಅಂತ ಕೇಳಿದರೆ ಬರುತ್ತೆ ಅಂತ ಹೇಳಿ. ಸನ್ಯಾಸಿಗಳಿಗೆ ಅಗ್ನಿ ಮುಟ್ಟಾಗಿಲ್ಲ, ಸನ್ಯಾಸಿಗಳು ಅಗ್ನಿಯೇ ಮುಟ್ಟಾಗಿಲ್ಲ ಅಗ್ನಿಯನ್ನು ಅವರೇ ಯಜ್ಞ ಮಾಡ್ತಾರೆ ಅಂತ ಕೇಳಿದರೆ ಅವರಿಗೆ ಯಜ್ಞ ಅಂತ ಹೇಳಿದ್ರೆ ಇದೊಂದೇ ಯಜ್ಞ ಅಲ್ಲ, ಈ ಜ್ಞಾನ ಯಜ್ಞವೇ ಯಜ್ಞ. ಆದ್ದರಿಂದ ಅಂಥದ್ದನ್ನು ಸನ್ಯಾಸಿಗಳು ಮಾಡಬೇಕು. ಆದ್ದರಿಂದ ಯಜ್ಞ ಎಲ್ಲರಿಗೂ ಉಂಟು. ಯಜ್ಞ ಮಾಡಲಿಕ್ಕೆ ಅರ್ಹರಾಗಿರ್ತಕ್ಕಂತಹ ಜನಗಳೂ ಇದ್ದಾರೆ, ಸನ್ಯಾಸಿಗಳಂಥವರೂ ಇದ್ದಾರೆ, ಅವರೂ ಯಜ್ಞ ಮಾಡಬೇಕು. ಯಜ್ಞದ ವಿಶಾಲವಾದ ಅರ್ಥದೊಳಗೆ ಈ ಜ್ಞಾನಯಜ್ಞ ಎಲ್ಲ ಸೇರಿಕೊಂಡಿರೋದ್ರಿಂದ ಜಪಯಜ್ಞ ದೊಡ್ಡ ಯಜ್ಞ. ಸನ್ಯಾಸಿಗಳು ಪ್ರಧಾನವಾದದ್ದು ಜಪ, ಎಷ್ಟು ಹೆಚ್ಚು ಜಪ ಮಾಡ್ತಾರೋ ಅಷ್ಟು ಅವರಿಗೆ ಸಿದ್ಧಿ ಜಾಸ್ತಿ. ಆದ್ದರಿಂದ ಯಜ್ಞ ಎಂಬುದು ಸನ್ಯಾಸಿಗಳಿಗೂ ಉಂಟು. ಆಮೇಲೆ ದಾನ, ಸನ್ಯಾಸಿಗಳು ದಾನ ಮಾಡಬೇಕು ಅಂತ ಕೇಳಿದರೆ ಅವರು ದಾನ ಮಾಡಲೇಬೇಕು, ಎಂಥ ದರಿದ್ರನಾಗಿದ್ದರೂ ದಾನ ಮಾಡಬೇಕು ಅಂತ ಹೇಳಿದರು. ಅಲ್ಲೂ ಒಂದು ಗೊಂದಲ ಬಂತು. ಸನ್ಯಾಸಿಗಳಿಗೆ ಸಂಪಾದನೆಯೇ ಇಲ್ಲ, ಇದನ್ನು ಬಿಟ್ಟೋದೇ ಸನ್ಯಾಸಿಗಳಾಗ್ತಾರೆ, ಅವರೇನು ದಾನ ಮಾಡ್ತಾರೆ ಅಂತ ಕೇಳಿದರೆ ಅವರು ಜ್ಞಾನ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸನ್ಯಾಸಿಗೆ ಅಷ್ಟು ಮಹತ್ವವು. ಜ್ಞಾನ ದಾನ ಅಂದರೆ ಬರೀ ದಾನ ಅಲ್ಲ, ಅದು ಸಮನಾದ ದಾನವೇ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ಜ್ಞಾನ ದಾನವಾದ್ದರಿಂದ ಅದನ್ನು ಮಾಡೋ ಅಧಿಕಾರ ಸನ್ಯಾಸಿಗಳಿಗಿರೋದರಿಂದ ಅವರು ಮಾಡಲೇಬೇಕು. ಆದ್ದರಿಂದ ದಾನ ಅನ್ನೋದು ಇಂಥವ್ರಿಗಿಲ್ಲ ಅಂತ ಇಲ್ಲವೇ ಇಲ್ಲ. ಸರಿಯಾಗಿ ಎಲ್ಲ ಯೋಚನೆ ಮಾಡಿದರೆ ದಾನ ಎಂಬುದು ಬಹಳ ವಿಶಾಲವಾದ ಅರ್ಥದ ಪದ. ಆದ್ದರಿಂದ ಸನ್ಯಾಸಿಗಳು ಯಾತಕ್ಕಾಗ್ತಾರೆ ಅಂತ ಕೇಳಿದರೆ ಅದು ಹೆಚ್ಚು ದಾನ ಮಾಡೋ ಯೋಗ ಬರುತ್ತೆ ಅಂತ ಹೇಳ್ತಿದ್ರು. ದಾನದಾನದಂತಹ ದಾನವನ್ನು ಮಾಡೋದಕ್ಕೆ 100% ಟೈಮ್ ಸಿಗೋದಾಗ, ಬೇರೆ ಏನಾದರೂ ಆದರೆ ಮನೆ ಕೆಲಸ ಅಂತ ಇರ್ಬೋದು ಕೊನೆ ಪಕ್ಷ, ಆದರೆ ಅಲ್ಲಿರೋ ಸಂಭವನೇ ಇಲ್ಲ. ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅಂದರೆ ಮನೆಯ ಕೆಲಸ ಮೊದಲಾದವುಗಳ ಕಾರಣದಿಂದ ಜ್ಞಾನದಾನದಂತಹ ದಾನ ಮಾಡಲಿಕ್ಕೆ ಪೂರ್ಣ ಸಮಯ ಸಿಗೋದಿಲ್ಲ ಅಂತ ಹೇಳಿ ಜ್ಞಾನಿಗಳು ಸನ್ಯಾಸಿಗಳಾಗ್ತಾರೆ ಅಂತ ಹೇಳಿದ್ದಾರೆ. ಆದರೆ ಅದು ಊಟಪಾಠ ಆಗೋಯ್ತು, ಮನೆ ಕೆಲಸಕ್ಕಿಂತ ಮಠದ ಕೆಲಸ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಅವರಿಗೆ ಜ್ಞಾನದಾನದ ಒಂದು ಅವಕಾಶ ಕಡಿಮೆ ಆಗೋ ಸಂಭವನೇ ಉಂಟು. ಆದ್ದರಿಂದ ಅದನ್ನು ಬಿಟ್ಟುಕೊಡ್ತಾ ಹೋಗಬೇಕು. ಆದಷ್ಟು ಕೂಡ ಬೇರೆ ಬಂಧನಗಳನ್ನು ಕಳಿಸಿಕೊಂಡು ಬಿಟ್ಟರೆ ಅವರಿಗೆ ಜ್ಞಾನ ಕಾರ್ಯದ ಬಗ್ಗೆ ತುಂಬ ಅವಕಾಶ ಇದೆ. ವಿದ್ಯಾರ್ಥಿಗಳನ್ನ ಮನೆ ಕೆಲಸ ಹೇಳಕ್ಕೆ ಶುರು ಮಾಡಿಬಿಟ್ರೆ, ಮನೆ ಕೆಲಸ ಮಾಡು ಬೇರೆ ಕೆಲಸ ಮಾಡಬಾ ಅಂತ ಶುರು ಮಾಡಿದ್ರು ಓದಕ್ಕಾಗೋದಿಲ್ಲ ಅವನಿಗೆ, ಅವನಿಗೆ ಟೈಮ್ ಮೇಲೆ ಅಲ್ಲಿ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ವಿದ್ಯಾರ್ಥಿ ಆದವನಿಗೆ ಓದಲಿಕ್ಕೆ ಪೂರ್ಣ ಪ್ರಮಾಣದ ಅವಕಾಶ ಸಿಗಬೇಕು. ಅದೇ ರೀತಿಯಲ್ಲಿ ಜ್ಞಾನ ದಾನ ಮಾಡೋರಿಗೂ ಸಹ ಪೂರ್ಣ ಪ್ರಮಾಣದ ಅವಕಾಶ ಸಿಗಬೇಕು. ಆದ್ದರಿಂದ ಜ್ಞಾನದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಅದರಿಂದಾಗಿಯೇ ಪ್ರತಿಯೊಬ್ಬರೂ ದಾನ ಮಾಡಲೇಬೇಕು ಅಂತಾಯಿತು. ಇನ್ನೊಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ ಆಚಾರ್ಯರು, ಬರೀತಾರೆ ಜ್ಞಾನದಾನದಂತ ಮತ್ತೊಂದು ದಾನ ಯಾವುದು ಅಂದರೆ ಜ್ಞಾನದಾನ ನಂಬರ್ 1, ಅನಂತರದ ದಾನ ಇದೆ ಅದನ್ನು ಎಲ್ಲರೂ ಮಾಡಲಿಕ್ಕೆ ಬರುತ್ತೆ. ಅದು ಯಾವುದು ಅಂದರೆ ಅಭಯ ಪ್ರದಾನ ಅಂತ ಕರೀತಾರೆ. ನೊಂದವರಿಗೆ ಭರವಸೆ ಕೊಡು, ಯೋಚನೆ ಮಾಡಬೇಡಿ, ನಮ್ಮ ಕೈಯಿಂದ ಆದ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡು, ಅದಕ್ಕೆ ಅಭಯ ಪ್ರದಾನ ಅಂತ ಕರೀತಾರೆ. ಭಯಪಟ್ಟವರಿಗೆ ಭಯ ಹೋಗಲಾಡಿಸ್ತಕ್ಕಂಥದ್ದು. ಎಷ್ಟು ಅಪೂರ್ವವಾದ ಮಾತು, ಇದರಲ್ಲೂ ಜಾತಿ ಗೀತೆ ಪ್ರಶ್ನೆ ಏನು ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ದುಃಖದಲ್ಲಿದ್ದಾನೆ ಅಂದರೆ ನಮ್ಮ ಕೈಯಿಂದ ಆಗತಕ್ಕಂಥ ಸಹಾಯವನ್ನು ಮಾಡು, ಅವನ ಭಯವನ್ನ ಆತಂಕವನ್ನ ನಿವಾರಣೆ ಮಾಡು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರ ಗೀತಾಭಾಷ್ಯ ಎಷ್ಟು ತುಂಬ ಬ್ರಾಡ್ ಮೈಂಡೆಡ್ ಅಪ್ರೋಚ್ ಅದು. ಇಂಥ ಮಾತು ಪ್ರತಿಯೊಂದು ಮಾತುಗಳು ಕೂಡ ಅವರು ಅಷ್ಟು ವಿಶೇಷ ವಿಶ್ಲೇಷಣೆ ಮಾಡಿ ಹೇಳುತ್ತಾರೆ. ಪ್ರತಿಯೊಬ್ಬನಿಗೂ ಕೂಡ ಅವನ ಬ್ರಹ್ಮಚಾರಿ ಇರಬಹುದು, ಗೃಹಸ್ಥ ಇರಬಹುದು, ವಾನಪ್ರಸ್ಥ ಇರಬಹುದು, ಸನ್ಯಾಸಿ ಇರಬಹುದು, ಅವನು ಯಜ್ಞ ದಾನ ತಪಸ್ಸುಗಳನ್ನು ಮಾಡಲೇಬೇಕು. ಅವನು ಬ್ರಾಹ್ಮಣ ಇರಬಹುದು, ಕ್ಷತ್ರಿಯ ಇರಬಹುದು, ವೈಶ್ಯನಾಗಿರಬಹುದು, ಶೂದ್ರನಾಗಿರಬಹುದು, ಅವನು ಸಹ ಇವನು ಮಾಡಲೇಬೇಕು. ಮಾಡಲಿಕ್ಕೆ ಯಾವುದು ಬರುತ್ತೆ ತೋರಿಸಿಕೊಟ್ಟು, ಈ ಜ್ಞಾನದಾನಾದಿಗಳು ಹೇಗೆ ಉಂಟೋ ಅಭಯಪ್ರದಾನಾದಿಗಳು ಉಂಟಾದ್ರಿಂದ ಅಭಯದಾನವನ್ನು ಮಾಡಿದ್ದಾನೆ ಅನ್ನೋದಕ್ಕೆ ವಿಶೇಷ. ದೇವತೆಗಳು ಮಾಡತಕ್ಕಂಥ ಅವರ ಕೈ ನೋಡಿ ಅಭಯ ಹಸ್ತ ಅಂದ್ರೆ ಅರ್ಥ ಏನದಕ್ಕೆ, ಭಯಪಡಬೇಡಿ ಅಂತ ಸಂದೇಶ ಕೊಡ್ತಾರೆ ದೇವತೆಗಳು. ಅದಕ್ಕೆ ದೇವತೆಗಳ ಹತ್ರ ಎಲ್ಲರೂ ಯಾಕೆ ಹೋಗ್ತಾರೆ ಅಂದರೆ ಭಯವನ್ನ ಪರಿಹಾರ ಮಾಡ್ತಾರೆ ಅಂತೇಳಿ. ಆಪತ್ತಿನಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಲ್ಲ ಹಾಗೆ, ಪೊಲೀಸ್ ಆರಕ್ಷಕರು ಅಂತ ಹೆಸರು, ಆರಕ್ಷಕರು ಆಪತ್ತಿನಿಂದ ಪಾರು ಮಾಡೋರು ಅಂತೇಳಿ. ಇದು ಕಣ್ಣಿಗೆ ಕಾಣತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅದು. ಭಗವಂತ ದೇವತೆಗಳನ್ನ ಅದರ ಇಟ್ಬಿಟ್ಟಿದ್ದಾನೆ, ಏನೇ ತೊಂದರೆ ಬಂದರೆ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಇಮ್ಮಿಡಿಯೇಟ್ ಅನುಗ್ರಹ ಮಾಡ್ತಾರೆ ಅಂತ. ಆದ್ದರಿಂದ ಅಭಯ ಪ್ರದಾನ ಇವನ್ನೆಲ್ಲ ಯೋಚನೆ ಮಾಡಿ ಈ ಯಜ್ಞ ದಾನ ತಪಸ್ಸುಗಳನ್ನು ಬಿಟ್ಟು ಯಾವನು ಬದುಕ್ತಾನೆ ಅವನ ಜೀವನದಲ್ಲಿ ಪಾವಿತ್ರ್ಯವೇ ಬರೋದಿಲ್ಲ. ಆದ್ದರಿಂದ ಎಲ್ಲಿವರೆಗೂ ಪಾವಿತ್ರ್ಯ ಬರೋದಿಲ್ಲವೋ ಅಲ್ಲಿಗೆ ಪರಮ ಪವಿತ್ರವಾದಂಥ ಮೋಕ್ಷಕ್ಕೆ ಅವರಿಗೆ ಪ್ರವೇಶ ಸಿಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಯಜ್ಞದಾನ ಕರ್ಮಗಳನ್ನು ಮಾಡಲೇಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. 18ನೇ ಅಧ್ಯಾಯದ ಬಹಳ ಮುಖ್ಯವಾಗಿರ್ತಕ್ಕಂಥ ನಿರೂಪಣೆ ಅದು. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ. ವೈಕುಂಠ ಲೋಕ ಅತ್ಯಂತ ಪವಿತ್ರವಾದ ಲೋಕ. ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ಪವಿತ್ರನಾಗಿ ಎಂಟರ್ ಆಗಬೇಕು. ಅದೇ ರೀತಿ ಗರ್ಭಗುಡಿಯಲ್ಲಿ ಹೋಗಬೇಕಾದ್ರೆ ಭಾರಿ ಪಾವಿತ್ರ ಬೇಕು. ದೇವರನ್ನ ಮುಟ್ಟಬೇಕಾದ್ರೆ ಪಾವಿತ್ರ ಇನ್ನೂ ತುಂಬ ಜಾಸ್ತಿ ಇರಬೇಕು. ಎಷ್ಟು ಮಡಿ ಇದ್ರೂ ಕೂಡ ದೇವರನ್ನ ನಾವು ಅಭಿಷೇಕಾಚಾರ್ಯ ಮಾಡಬೇಕಾದ್ರೆ ಅರ್ಹತೆ ತುಂಬ ಜಾಸ್ತಿ ಬೇಕಾಗುತ್ತೆ. ವೈಕುಂಠವರೆಗೂ ಪ್ರವೇಶ ಮಾಡೋದು ಅಂದರೆ ಅತ್ಯಂತ ಪವಿತ್ರ ನಾವು ದೇವಸ್ಥಾನ ಮನುಷ್ಯ ಕಟ್ಟಿ ದೇವಸ್ಥಾನಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟರೆ ಅದು ಭಗವಂತನ ನೆಲೆಗಳಿರಲ್ಲ, ಅಲ್ಲಿ ದೇವರ ಮೂರ್ತಿ ಅಲ್ಲ, ದೇವರೇ ಇರ್ತಾನೆ ಡೈರೆಕ್ಟಾಗಿ. ಅಂಥ ಜಾಗಕ್ಕೆ ಹೋಗಬೇಕಾದ್ರೆ ಎಷ್ಟು ಪವಿತ್ರರಾಗಬೇಕು, ಅಂಥ ಪಾವಿತ್ರ ತಂದುಕೊಡತಕ್ಕಂಥ ಶಕ್ತಿ ಯಜ್ಞ ದಾನ ಮತ್ತು ತಪಸ್ಸುಗಳಿರೋದ್ರಿಂದ ಅವನ್ನೆಂದೂ ತ್ಯಾಗ ಮಾಡಬಾರದು, ತಪ್ಪದೆ ಅವನ್ನು ಆಚರಿಸಲೇಬೇಕು ಅಂತ ತಿಳಿಸಿದೆ. ಮತ್ತು ತ್ಯಾಗ ತ್ಯಾಗ ಅಂತ ಯಾತ ಕರೀತಾರೆ ಅಂದರೆ ತ್ಯಾಗ ಅಂದರೆ ಕರ್ಮತ್ಯಾಗವಲ್ಲ. ಅನ್ನ ಹೇಳಿದಂತೆ ಯಾವನು ದೇಹಾಯಾಸವಾಗುತ್ತೆ ಅಂತ ತ್ಯಾಗ ಮಾಡ್ತಾನೋ ಅದು ರಾಜಸ ತ್ಯಾಗ, ಮಾಡಬೇಕಾದ್ದನ್ನು ಪೂರ್ಣ ಬಿಟ್ಟು ಬಿಡ್ತಾನೋ ಅದು ತಾಮಸ ತ್ಯಾಗ. ಆದರೆ ಕಾರ್ಯಮಿತ್ತೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಒಂದು ಕೆಲಸ ಮಾಡಲೇಬೇಕು ಅಂತಕ್ಕಂಥ ಇಚ್ಛೆಯಿಂದ ಹಠ ಹಿಡಿದು ಸಂಗಂ ತತ್ವ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ಅದರಲ್ಲಿ ಫಲದ ಆಸೆಯನ್ನು ಬಿಟ್ಟು ನಾನು ಮಾಡ್ತೇನೆ ಅಂತಕ್ಕಂತಹ ಒಂದು ಅಭಿಮಾನವನ್ನು ಬಿಟ್ಟು ಏನು ಮಾಡ್ತಾನೆ ಅದನ್ನು ಸಾತ್ವಿಕ ತ್ಯಾಗ ಅಂತ ಕರೀತಾರೆ. ಅದನ್ನು ಮಾಡಲೇಬೇಕು ಅಂತ ಭಗವಂತ ತಿಳಿಸಿದ್ದಾರೆ. ಇನ್ನು ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ. ನದೃಷ್ಟಿ ಅಕುಶಲಂ ಕರ್ಮ, ಕುಶಲೇ ನಾನು ಸಜ್ಜತೆ, ತ್ಯಾಗಿ ಸತ್ವ ಸಮಾವಿಷ್ಟ, ಮೇಧಾವಿ ಚಿನ್ನ ಸಂಶಯ. ಇದು ತ್ಯಾಗಿಯ ಲಕ್ಷಣ ಹೇಳ್ತಾ ಇದ್ದಾರೆ. ನದೃಷ್ಟಿ ಅಕುಶಲಂ ಕರ್ಮ, ಕುಶಲೇ ನಾನು ಸಜ್ಜತೆ, ತ್ಯಾಗಿ ಸತ್ವ ಸಮಾವಿಷ್ಟ, ಮೇಧಾವಿ ಚಿನ್ನ ಸಂಶಯ. ಸರಿಯಾಗಿ ಗಮನಿಸಿ, ಒಂದೊಂದು ಪದಗಳು ಕೂಡ ಸಾತ್ವಿಕ ತ್ಯಾಗಿಯ ಲಕ್ಷಣಗಳನ್ನು ಬಿಡಿಸ್ತಕ್ಕಂಥ ಪದಗಳು ಅಲ್ಲಿ ಹೇಳ್ತಾರೆ. ಮೊದಲನೇದಾಗಿ ನದ್ವೇಷ್ಟಿ ಅಕುಶಲಂ ಕರ್ಮ. ಕೆಲವು ಕೆಲಸ ಯಾರಿಗೋ ಕೊಟ್ಟಿರ್ತಾರೆ, ಅಯ್ಯೋ ನನಗೆ ಇಂಥ ಕೆಲಸ ಕೊಟ್ಬಿಟ್ರಲ್ಲ, ನನಗೆ ಬಂದು ಅವಮಾನ ಮಾಡಿದಾಗಾಯ್ತು, ನಾನು ಇದನ್ನು ಮಾಡೋದಿಲ್ಲ ಅಂತ ಹೇಳಿ ಕರ್ತವ್ಯ ಕರ್ಮವನ್ನು ದ್ವೇಷ ಮಾಡಬಾರದು ಅಂತ ಹೇಳ್ತಾರೆ. ನಮಗೇನು ದೇವರು ಕೊಟ್ಟಿರ್ತಾನೆ ಅದನ್ನು ಸಂತೋಷದಿಂದ ಮಾಡಬೇಕೇ ಹೊರತು ನನಗೆ ಇದನ್ನು ಕೊಟ್ಟುಬಿಟ್ರಲ್ಲ ಅಂತ ಹೇಳಿ ದ್ವೇಷವನ್ನು ಮಾಡಬಾರದು. ಇಷ್ಟಾಂಗೆ ಇರುವೇನೋ ಹರಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ಲ, ಏನು ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಅದನ್ನು ದ್ವೇಷ ಮಾಡಲಿಕ್ಕೆ ಹೋಗಬಾರದು. ಎಷ್ಟೋ ಜನ ಅಷ್ಟೇ, ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ ಅಂದಮೇಲೆ ಯಾವ ಸ್ಥಳದಲ್ಲಿ ತಂದೆ ತಾಯಿಗಳು ಯಾರು ನಿಶ್ಚಯ ಮಾಡಿದ್ದಾನೆ, ಆ ಕಾಲ ದೇಶ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಅವಾಗೇನು ಮಾಡೋ ದೇವರು ಎಲ್ಲೋ ಹುಟ್ಟಿಸ್ಬಿಟ್ಟ ನಮ್ಮನ್ನು ಅಂತ ಹೇಳೋದಕ್ಕೆ ಹೋಗಬಾರ್ದು. ಟ್ರಾನ್ಸ್ಫರ್ ಅಪಾಯಿಂಟ್ಮೆಂಟ್ ಆಗುತ್ತೆ, ಎಲ್ಲಿಗೆ ಹಾಕಿದ್ರೆ ಅಲ್ಲಿ ಹೋಗಬೇಕು, ಇಲ್ಲ ಕೆಲಸ ಕಳ್ಕೊತಾರೆ ಅಷ್ಟೇ. ಯಾವ ಊರಿಗೆ ಹಾಕಿದ್ರೆ ನಾವು ಹೋಗೋದಿಲ್ಲ, ಈ ಕೆಲಸ ಕಟ್ಟರೆ ಹೋಗೋದಿಲ್ಲ, ಅವೆಲ್ಲ ಇಲ್ಲ. ಕೆಲಸ ಬೇಕು ಅಂತ ಹೇಳಿದ ಮೇಲೆ ಕೊಟ್ಟದಕ್ಕೆ ಹೋಗಬೇಕಾದ ಒಂದು ಜವಾಬ್ದಾರಿ. ನ ದ್ವೇಷ್ಟಿ ಅಕುಶಲಂ ಕರ್ಮ, ಈ ಕರ್ಮ ನಮಗೆ ಅಲ್ಲ ಅಂಥೇಳಿ ದ್ವೇಷ ಮಾಡಬಾರದು. ಎಷ್ಟೋ ಸತ್ಯ ಮಠಗಳಲ್ಲಿದ್ದಾಗ ದೇವಸ್ಥಾನದಿಂದ ಕಸ ಬಳಿಯೋ ಪ್ರಸಂಗ ಬರುತ್ತೆ. ಓ ಭಾರಿ ದೊಡ್ಡವನು, ಕಸ ಬಳಿತೇನ ಸಾಧ್ಯ ಇಲ್ಲ, ನಾನು ಬೇರೆ ಕೆಲಸ ಕೊಟ್ಟರೆ ಮಾಡ್ತೇನೆ. ಅಲ್ಲೂ ಗಲಾಟೆ, ತೀರ್ಥ ಕೊಡೋನೊಬ್ಬನು, ಕಸ ಗುಡಿಸೋನೊಬ್ಬನು, ಮಂತ್ರಾಷ್ಟ್ರ ಕೊಡೋನೊಬ್ಬನು, ಅಲ್ಲೇ ತಾರತಮ್ಯ. ಮತ್ತೆ ನನ್ನ ಕಸ ಗುಡಿಸಕ್ಕೆ ಅವನಿಗೆ ತೀರ್ಥ ಕೊಡ್ಬೋದಾ, ನಾ ಇದು ಗಲಾಟೆನಾ? ಮತ್ತೆ ಗಲಾಟೆ ಮಾಡೋನು ದೇವಸ್ಥಾನ ಎಲ್ಲಕ್ಕೆ ಅನರ್ಹನಾಗಿಬಿಡ್ತಾನೆ. ಮೈಲಿಗೆ ಇದ್ದಾಗ ಮಾಡಬಾರ್ದು. ಕಸ ಬಳಿಯೋದು ಸಾಮಾನ್ಯವಾದ ಕೆಲಸ ಅಲ್ಲ, ಇಲ್ಲಿ ಬೀದಿ ಕಸ ಗುಡಿಸಿದ್ರೆ ಸಮಾಜಸೇವೆ ಕರೀತಾರೆ. ದೇವಸ್ಥಾನದ ಕಸ ಗುಡಿಸೋದು ಅಂತ ಕೇಳಿದ್ರೆ ಎಷ್ಟು ಜನ್ಮದ ಭಾಗ್ಯ. ಎಷ್ಟೋ ರಾಜ ಮಹಾರಾಜರುಗಳು ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಸ್ವತಃ ಅಂಬರೀಷ ರಾಜ ತಾನು ದೇವರ ಮನೆ ತಾನು ಕೈಯಿಂದ ತೊಡಿತಿದ್ನಂತೆ, ತನ್ನ ಕೈಯಿಂದ ತೊಡಿತು. ಅಮೃತ ಚಕ್ರವರ್ತಿ ಅವನು, ಯಾರು ಅಟೆಂಡರ್ ಅಲ್ಲ. ಮತ್ತೆ ಮಾಂಧಾತ ರಹಸು ಅಂಬರೀಷ ಸಗರೋ ರಾಜ ಪೃಥು ಹೈಹಯ ಅಂತ ಪ್ರಾತಸ್ಮರಣೀಯರಾದ ಮಹಾರಾಜ ಅಂತವನು ಮುಕುಂದಾಲಯ ಮಾರ್ಜನೇ ಪರಮಾತ್ಮನ ಆ ದೇವಸ್ಥಾನವನ್ನ ದೇವರ ಮನೆಯನ್ನು ತನ್ನ ಕೈಯಿಂದ ತೊಡಿತಾ ಇದ್ದಂತೆ. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಕೆಲಸ ಅದು. ದೇವರು ಏನು ಕೊಟ್ಟಿರ್ತಾನೋ ಅದನ್ನು ನಾವು ಬೈಕೊಳ್ಳದೆ ಮಾಡಬೇಕು. ಎಷ್ಟೋ ಜನ ಪೂಜೆ ಮಾಡೋಕೆ ಬೈಕೊಂಡು ಮಾಡ್ತಾರೆ, ನಾನೇ ಪೂಜೆ ಮಾಡಬೇಕಾ, ನಿನ್ನ ನಾನೇ ಮಾಡಿದ್ದೆ, ಇವತ್ತು ನಾನೇ ಮಾಡಬೇಕಾ, ಈ ರೀತಿ ಪೂಜೆ ಮಾಡಿದರೆ ಏನು ಸಂತೋಷ ಪಡ್ತಾನೆ ದೇವರು. ಆ ರೀತಿ ಮಾಡೋ ಪ್ರೀತಿಯಿಂದ ಮಾಡಬೇಕು. ಅದರಲ್ಲಿ ಇವರ ಶ್ರದ್ಧೆ ನೊಂದುಕೊಂಡ ಅಂದರೆ ಫಲ ಎಲ್ಲ ಹೋಯ್ತು ಅಂತ ಹೇಳಿ. ನದ್ವೇಷ್ಟಿ ಅಕುಶಲಂ ಕರ್ಮ, ಕುಶಲೇ ನಾನು ಸಜ್ಜತೆ. ಇನ್ನು ಯಾವುದೋ ಕೊಟ್ಟು ಓ ಭಾರಿ ನಾನು ಖುಷಿ ಅಂತ ಹೇಳಿಬಿಟ್ಟು ಅದನ್ನು ಅತಿಯಾಗಿ ಏನು ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಷ್ಟೋ ಅಷ್ಟೇ, ಆ ಊರಿಗೆ ಹೋದ ಒಳ್ಳೆ ಊರು ಸಿಕ್ತು, 3 ವರ್ಷ ಇದ್ದ, ಟ್ರಾನ್ಸ್ಫರ್ ಆಯ್ತು, ಮತ್ತೆ ಹೊರಟು ಬಿಡೋದಿಲ್ಲ, ಆ ಪ್ರಶ್ನೆ ಇಲ್ಲ. ಹೋಗೋದಿಲ್ಲ ಅಂತ ಅಲ್ಲೇ ಅನ್ನಬಾರದು, ಬಿಡೋದಿಲ್ಲ ಅಂತ ಇದನ್ನು ಅನ್ನಬಾರದು. ಬಟ್ಟೆ ಬಿಡೋದಿಲ್ಲ ಅಂತಲೂ ಅನ್ನಬಾರ್ದು, ಹೋಗೋದಿಲ್ಲ ಅಂತಲೂ ಅನ್ನಬಾರ್ದು. ದೇವರು ಕೊಟ್ಟಿದ್ದಾನೆ, ಮುಗಿದೋಯ್ತಂತೆ. ಈ ರೀತಿ ದೇವರಲ್ಲಿ ನಾವು ಅರ್ಪಣಾ ಭಾವವನ್ನು ಕಾಣಬೇಕೆ ಹೊರತು ಇನ್ನೊಂದು ಯಾವುದು ಸೆಕೆಂಡರಿ ಆಗಬೇಕು, ಇದು ಪ್ರೈಮರಿ ಆಗಬೇಕು. ದೇವರು ಕೊಟ್ಟಿದ್ದು ಅದು ನಿಶ್ಚಯವೇ ತಿಳ್ಕೊಂಡ್ಬಿಡೋದು. ಪ್ರಸಾದ ಅಂತ ಕೊಟ್ಟಿರ್ತಾರೆ, ಕೊಟ್ಬಿಡ್ತಾರೆ. ಇದು ಸ್ವಲ್ಪ ಕೊಡು ಅಂತಲೂ ಕೇಳೋಕೆ ಹೋಗಬಾರ್ದು. ಮತ್ತೆ ಇನ್ನೊಬ್ಬರಿಗೆ ಬೇಡ, ನನಗೆ ಕೊಟ್ಬಿಡು ಅಂತ ಆಚೆ ಪಡಬಾರ್ದು. ಏ ಪ್ರಸಾದ ಯಾಕೆ, ಆ ಬಾಳೆಹಣ್ಣು ತುಂಬ ಕೊಳೆಯಾಗಿಬಿಟ್ಟಿದೆ, ಕೊಡತಾ ಕಾಣುತ್ತೆ, ಇದು ಬೇಡ ಹೊತ್ತು ಕೊಡಿ ಅಂತಲೂ ಕೇಳೋದಕ್ಕೆ ಹೋಗಬಾರ್ದು. ಏನು ಕೊಟ್ಟಿರ್ತಾ, ಪ್ರಸಾದ ಅಂದರೆ ಪ್ರಸಾದನೇ, ಪ್ರಸಾದ ಅಂದರೆ ಪ್ರಸಾದ. ಅದು ಆ ರೀತಿಯಲ್ಲಿ ಕರ್ಮ ಮಾಡೋ ಅವಕಾಶ ಒಂದು ಪ್ರಸಾದ, ದೇವರು ಕೊಟ್ಟ ಅನುಗ್ರಹ ಅದು. ಒಂದು ಕೆಲಸ ಅಂದರೆ ಸುಮ್ಮನೆ ಸಿಗೋದಿಲ್ವಲ್ಲ, ದೊಡ್ಡ ದೊಡ್ಡ ಕೆಲಸ ಸಿಕ್ಕಾಗ ಎಷ್ಟು ಲಕ್ಷಾಂತರ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿರುತ್ತೆ. ಬರೀ ಕೆಲಸ ಸಿಗಲಿ, ಪೋಸ್ಟಿಂಗ್ ಮತ್ತೆ ಬೇರೆ ಲಂಚ, ಆ ಲಂಚನೇ ಬೇರೆ, ಎಲ್ಲಿಗೆ ಹಾಕಿಸ್ಬೇಕು ಅನ್ನೋದು ಬೇರೆ ಲಂಚ. ಕೆಲಸ ಸಿಗಲಿಕ್ಕೆ ಒಂದು, ಮತ್ತೆ ಹಾಕಿದ್ಮೇಲೆ ಯಾವ ಡಿಪಾರ್ಟ್ಮೆಂಟು ಮತ್ತೆ ಇನ್ನೊಂದು ಶುರು. ಮತ್ತೆ ಇಲ್ಲಿ ಯೋಚನೆ ಮಾಡಿದರೆ ಅದು ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು. ಯಾಕೆ ಅದು ಬೆಲೆ ಇದೆ ಅಂತ ಗೊತ್ತಾಯ್ತು, ಲಂಚ ಕೊಡೋದನ್ನು ಏನು ಗೊತ್ತಾಯ್ತು, ಬೆಲೆ ಇದೆ ಅಂತ ಗೊತ್ತಾಯ್ತಲ್ಲ. ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ ಅಂದ ಮೇಲೆ ಅದನ್ನೇ ದಾಸರಾಯರು ಹೇಳೋದು. ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ, ಚಳಿಗಾಲನೂ ಬೈಬೇಡಿ, ಮಳೆಗಾಲನೂ ಬೈಬೇಡಿ, ಬಿಸಿಲುಗಾಳನೂ ಬೈಬೇಡಿ. ಬೈದು ಅಂದರೆ ದೇವ್ರನ್ನ ಬೈದಾ ಇಲ್ಲಕ್ಕ, ಕೊಟ್ಟಿದ್ದ ದೇವ್ರ ತಾನೇ. ಕೊಟ್ಟ ದೇವರನ್ನು ಬೈದು ಬಿಟ್ಟರೆ ನಾವು ನಿಜವಾಗಲೂ ಭಕ್ತರಾಗೋದಿಲ್ಲ, ದ್ವೇಷಗಳಾಗಿಬಿಡುತ್ತೆ. ಅದಕ್ಕೆ ಚಳಿಯೋ ಸರಿನೇ, ಆಗ ಹೇಳಿ ಧೈರ್ಯವಾಗಿ ಆ ಕೆಲಸ ಮಾಡಿ. ದೇವ್ರು ಹೇಳಿದ್ದ ಮಿಲಿಟ್ರಿಯವ್ರು ಹೇಗೆ ಮಾಡ್ತಾರೆ ನೋಡಿ, ಸರ್ಕಾರಿ ನಿಯಮ ಅಲ್ಲಿ ಏನಿರುತ್ತೆ, ಅವರಿಗೆ ಸೋಫಾ ಇರುತ್ತಾ, ಚಟ್ಟೆ ಇರುತ್ತಾ, ಟಿ ವಿ ಏನಿರೋದಿಲ್ಲ, ಊಟ ಸಿಗೋ ಗ್ಯಾರಂಟಿ ಇಲ್ಲ ಅವರಿಗೆ. ಪಾಪ ಅಷ್ಟು ಅಂತ ಸರ್ಕಾರ ಸೇರಿದ್ದೇವೆ, ನಮ್ಮ ಕೆಲಸನ ಓಡಾಡೋದು, ಏನು ಬೇರೆ ದಾರಿನೇ ಇಲ್ಲ. ಬೆಳೆ ಅನುಕೂಲ ಸಿಗ್ ನಿದ್ದೆ ಮಾಡೋಗಿಲ್ಲ, ಕಾಯ್ತಾನೆ ಇರಬೇಕು. ಪಟ್ಟ ಹತ್ತಿಗೆ ಬರ್ಕೊಂಡ್ಬಿಟ್ಟ ಅಂತ ಕೇಳಿದ್ರೆ ಕಥೆ ಮುಗಿದೋಯ್ತು. ಆಗಲೂ ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರಬೇಕು. ಆ ಥರ ಮತ್ತು ಗಡಿನ ಸಂರಕ್ಷಣೆ ಮಾಡ್ತಕ್ಕಂಥ ಯೋಧರು ಎಷ್ಟು ಅರ್ಪಣಾ ಭಾವದಿಂದ ದೇಶಕ್ಕೋಸ್ಕರವಾಗಿ ಸರ್ವ ಸಕಲ ದುಃಖ ದುಃಖಗಳನ್ನು ಗೆದ್ದು ಬದುಕ್ತಾರೋ ಹಾಗೆ ನಾವು ದೇವರ ಪ್ರೀತಿಗೋಸ್ಕರವಾಗಿ ಪ್ರಾಣಾಯಾಮೋ ವಾಸುದೇವಮ್ಮನ್ನು ಶ್ರದ್ಧೆಯಿಂದ ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ. ಒಳ್ಳೆ ಮಂತ್ರದಂತ ಮಾತು. ಮೇಧಾವಿ ತತ್ವ ಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯ ತ್ಯಾಗಿ. ಒಳ್ಳೆ ತ್ಯಾಗದ ಮನೋಭಾವ ಇರುತ್ತೆ. ಸತ್ವ ಸಮಾವಿಷ್ಟ, ಸತ್ವ ಅಂದ್ರೆ ಸತ್ವಗುಣ, ಸತ್ವಗುಣ ತುಂಬ ಹೆಚ್ಚು ಮಾಡ್ಕೊಂಡಿರಬೇಕು. ಸತ್ವ ಸಮಾವಿಷ್ಟ, ಇದು ಒಳ್ಳೆ ಕಾನ್ಸೆಪ್ಟ್. ಸತ್ವಗುಣ ಜಾಸ್ತಿ ಮಾಡ್ಕೋಬೇಕು. ಪ್ರಯಾಣ ಮಾಡ್ತಿರ್ತೇವೆ, ಆಹಾರ ಕೂಡ ನಿಯಂತ್ರಣ ಮಾಡ್ತಾವೆ. ಓ ಪ್ರಯಾಣ, ದೂರದ ಪ್ರಯಾಣ ಇದೆ, ಏನೇನೋ ತಿಂದು ಹೋಗ್ಲಿಕ್ಕಾಗೋದಿಲ್ಲ, ಪ್ರಯಾಣ ಸ್ವಲ್ಪ ಕಡಿಮೆ ಹಾಕಿ ಈಗೆಲ್ಲ ಮಾಡ್ತಿರ್ತಾರೆ. ಯಾಕೆ ಪ್ರಯಾಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಬೇಕು. ಅದೇ ರೀತಿಯಲ್ಲಿ ಇವತ್ತು ಬೇರೆ ನಾಳೆ ಊಟ ಹೊತ್ತಾಗುತ್ತೆ, ಆ ಯೋಚನೆ ಮಾಡ್ತಾರೆ. ಇವತ್ತೇ ತಯಾರಾಗಿರಬೇಕು, ಯಾವ ರೀತಿ ಆಹಾರ ತಗೊಂಡ್ರೆ ನಾನು ಮಾಡೋ ಕೆಲಸಕ್ಕೆ ಅನುಕೂಲವಾಗುತ್ತೆ ಅಂತ ಯೋಚನೆ ಮಾಡ್ತಾನಲ್ಲ. ಆ ತರಹ ಸತ್ವ ಸಮಾವಿಷ್ಟ, ನಮ್ಮ ದೇಹದಲ್ಲಿ ಸತ್ವಗಳನ್ನು ತುಂಬ ಜಾಸ್ತಿ